ಶೀರ್ಷಿಕೆ ಆಲಿಡೆಡ್. ಆಲಿಡೆಡ್ ಮೋಜಣಿ ಕಾರ್ಯದಲ್ಲಿ ಬಳಸುವ ಒಂದು ಉಪಕರಣ. ಇದನ್ನು ದರ್ಶಕ ಪಟ್ಟಿ ಎಂದು ಕರೆಯುತ್ತಾರೆ. ಯಾವುದೇ ದಿಕ್ಕಿನಲ್ಲಿ ನೇರ ನೋಟದಲ್ಲಿ ಬರುವ ವಸ್ತುವನ್ನು ಸಮತಟ್ಟಿನ ಮೇಜಿನ ಹಾಳೆಯ ಮೇಲೆ ಬಿಂಬಿಸಲು ಇದು ಸಹಾಯಕಾರಿ. ಆದ ಕಾರಣ ಮೋಜಣಿದಾರರಿಗೆ, ಭೂಮಿತಿ ವಿಜ್ಞಾನಿಗಳಿಗೆ, ಕ್ಷೇತ್ರ ಸ್ವರೂಪ ತಿಳಿಯ ಬಯಸುವವರಿಗೆ ಇದು ಅತ್ಯುಪಯುಕ್ತ ಉಪಕರಣ. ಇದನ್ನು ಒಂದು ಚಪ್ಪಟೆ ಮತ್ತು ನೇರವಾದ ಕಬ್ಬಿಣ ಅಥವಾ ಮರದ ಪಟ್ಟಿಯಿಂದ ತಯಾರು ಮಾಡಲಾಗಿದೆ. ಈ ಪಟ್ಟಿಯ ಎರಡು ತುದಿಗಳಲ್ಲಿ ಚಿಕ್ಕ ನಿಲುವಿನ ಲೋಹದ ಭಾಗಗಳಿವೆ. ಇವು ನೇರ ಗೆರೆಯ ಮೇಲಿರಲು ಸಾಧ್ಯವಾಗುವಂತೆ ಬಿರುಕುಗಳನ್ನು ಹೊಂದಿದೆ. ಆಲಿಡೆಡನು ಸಮತಟ್ಟು ಮೋಜಿನಿಯ ಅಂಗವಾಗಿ ಮೇಲ್ಮೈಯ ವಿಸ್ತೀರ್ಣವನ್ನು ಅಳೆಯಲು ಮತ್ತು ಭೂಪಟವನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಕೆಲವು ವೇಳೆ ಕೋನಗಳನ್ನು ಅಳೆಯಬಲ್ಲ ಸಾಧನಕ್ಕೂ ಆಲಿಡೆಡ್ ಎಂಬ ಹೆಸರಿದೆ. ಆಲಿಡೆಡ್ನಲ್ಲಿ ಎರಡು ಬಗೆಯುಂಟು. ಒಂದು ಸಾಮಾನ್ಯ ಆಲಿಡೆಡ್, ಮತ್ತೊಂದು ದುರ್ಬೀನು ಆಲಿಡೆಡ್. ಸಾಮಾನ್ಯ ಆಲಿಡೆಡ್ ಅನ್ನು ಕ್ಷೇತ್ರ ಕಾರ್ಯದಲ್ಲಿ, ಅದರಲ್ಲಿಯೂ ಪ್ರಾಯೋಗಿಕ ಕೆಲಸದಲ್ಲಿ ವಿದ್ಯಾರ್ಥಿಗಳು ಬಹಳವಾಗಿ ಬಳಸುತ್ತಾರೆ. ದುರ್ಬೀನು ಆಲಿಡೆಡ್ನ ಉಪಯೋಗ ವಿಶೇಷವಾಗಿ ಮೋಜಣಿದಾರರಿಗೆ. ಇದರಲ್ಲಿ ಸಾಮಾನ್ಯ ಆಲಿಡೆಡ್ನ ಜೊತೆಗೆ ಒಂದು ದುರ್ಬೀನು ಮತ್ತು ಅಳತೆ ಮಾಡುವ ಗೋಳಾಂಶ ಇವೆ. ಇವುಗಳ ಮೂಲಕ ಎತ್ತರ ಮತ್ತು ಉದ್ದವನ್ನು ಸುಲಭವಾಗಿ ಅಳೆಯಬಹುದು. ಶೀರ್ಷಿಕೆ ಆಲಿಯಸ್ ಬೆಟ್ಟ ಸಾಲು. ಜೆರುಸಲಂನ ಪೂರ್ವಕ್ಕೆ ಸಮುದ್ರ ಮಟ್ಟಕ್ಕೆ 806 meters ಎತ್ತರದಲ್ಲಿ ಆಲಿಯಸ್ ಬೆಟ್ಟ ಸಾಲು ಇದೆ. ಇದಕ್ಕೂ ಜೆರುಸಲೆಂಗೂ ಮಧ್ಯೆ ಕ್ರೀಡಾನ್ ಕಣಿವೆ ಇದೆ. ಈ ಮಾರ್ಗವಾಗಿಯೇ ಡೇವಿಡ್ ಜೆರುಸಲಂನಿಂದ ಓಡಿ ಹೋದನೆಂದು ಬೈಬಲ್ಲಿನ ಹಳೆ ಒಡಂಬಡಿಕೆಯಲ್ಲೂ ಯೇಸು ಆಗಾಗ್ಗೆ ಇಲ್ಲಿಗೆ ಬರುತ್ತಿದ್ದನೆಂದು ಹೊಸ ಒಡಂಬಿಕೆಯಲ್ಲೂ ಹೇಳಿದೆ. ಕ್ರೈಸ್ತ ಧರ್ಮಾವಲಂಬಿಗಳಿಗಾಗಿ ಇಲ್ಲಿ ಒಂದು ಆರಾಧನಾ ಮಂದಿರವನ್ನು ಕಟ್ಟಿಸಲಾಗಿತ್ತು. ಕಾಲಕ್ರಮೇಣ ಇದನ್ನು ಮಹಮ್ಮದೀಯರು ಮಸೀದಿಯನ್ನಾಗಿ ಮಾರ್ಪಡಿಸಿದರಂತೆ. ಬೆಟ್ಟದ ತಳಭಾಗದಲ್ಲಿ ಸ್ವಲ್ಪವೇ ದೂರದಲ್ಲಿರುವ ಶಿಲೆಯಿಂದ ನಿರ್ಮಿತವಾಗಿರುವ ಗುಹೆಯನ್ನು ಧರ್ಮೋಪದೇಶಕರ ಸಮಾಧಿ ಎಂದು ಕರೆಯುತ್ತಾರೆ. ಸ್ಕೋಪಿಸ್ ಶಿಖರ ಆಲಿಯಸ್ ಬೆಟ್ಟಗಳ ಒಂದು ಭಾಗ. 1925 ಇಲ್ಲಿ ಹೀಬ್ರೂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. 1927 ಜುಲೈನಲ್ಲಾದ ಭೂಕಂಪದಿಂದ ಈ ಪ್ರದೇಶಕ್ಕೆ ಅಪಾರ ಹಾನಿಯುಂಟಾಗಿತ್ತು. ಶೀರ್ಷಿಕೆ ಆಲೆನ್ ಫ್ರೆಡ್. ಆಲೆನ್ ಫ್ರೆಡ್ ಮಾನವ ನಡವಳಿಕೆಗೆ ಸಂಬಂಧಿಸಿದಂತೆ 1967 ತಮ್ಮ ಸಿದ್ಧಾಂತವನ್ನು ಪ್ರಕಟಿಸಿದ್ದಾರೆ. ಇವರು ಸ್ಥಾನೀಕರಣ ಸಿದ್ಧಾಂತಗಳ ವಿಶ್ಲೇಷಣೆಯನ್ನು ವಿವರಿಸುವಲ್ಲಿ ನಡವಳಿಕೆಯು ರೂಪುಗೊಳ್ಳುವ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ಧಾಂತದ ಹೇಳಿಕೆ: ಆಲೆನ್ ಫ್ರೆಡ್ ಮಾಹಿತಿ ದೊರೆಯುವಿಕೆ ಮತ್ತು ಉಪಯೋಗದ ಸಾಧ್ಯತೆಗೆ ಸಂಬಂಧಿಸಿದಂತೆ ಪರಿಣಾಮಕಾರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಭಾವಿಸಿದ್ದಾರೆ. ಈ ಅಂಶಗಳು ಮಾನವನ ಸ್ವಭಾವ ಮತ್ತು ಆತನಿಂದ ನಿರ್ಮಾಣವಾಗುವ ಮಾತೃಕೆಯನ್ನು ವಿವರಿಸುವ ಕಾರ್ಯ ಪ್ರವೃತ್ತಿಯಾಗಿದೆ. ಈ ಮಾತೃಕೆಯು ಒಂದು ದ್ವಿಚರ ನಕ್ಷೆಯನ್ನು ನೀಡಿದೆ. ಮಾಹಿತಿಯ ಗುಣ ಮತ್ತು ಪ್ರಮಾಣಗಳು ಬದಲಾವಣೆಯಾಗುತ್ತಿರುತ್ತದೆ. ಉದಾಹರಣೆಗೆ, ಒಂದು ಘಟಕವು ತನ್ನ ಕಾರ್ಯವನ್ನು ತೀವ್ರಗೊಳಿಸಿದಾಗ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. ಹಾಗೆಯೇ ವಿಷಯ ಸಂಗ್ರಹಣೆಯನ್ನು ಹೆಚ್ಚಿಸಿದಷ್ಟು ಅವುಗಳನ್ನು ಉಪಯೋಗಿಸುವ ಸಾಮರ್ಥ್ಯವೂ ಉತ್ತಮವಾಗುತ್ತದೆ. ಮಾತೃಕೆಯ ಸದಿಶಗಳು ವ್ಯತ್ಯಾಸಾತ್ಮಕ ಅಂಶಗಳಿಂದ ದಿಕ್ಮಾನ್ ರೇಖೆಯು ಹೆಚ್ಚಾಗಿರುತ್ತೆಂದು ವಿವರಿಸುತ್ತದೆ. ನಡವಳಿಕೆಯ ಮಾತೃಕೆಯನ್ನು ಉಪಯೋಗಿಸುತ್ತಾ ಒಂದು ಪ್ರಾದೇಶಿಕ ಎಲ್ಲೆಯೊಳಗೆ ಸ್ಥಾನೀಕರಣವನ್ನು ವಿಶ್ಲೇಷಿಸಲಾಗಿದೆ. ಗುಣಗಳು: ಮಾಹಿತಿಯನ್ನು ಏನು ಮತ್ತು ಏತಕ್ಕೆ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗೂ ಇವುಗಳ ಉಪಯೋಗದ ಮಹತ್ವದ ಕಡೆಗೆ ಪರೋಕ್ಷವಾಗಿ ಗಮನಹರಿಸಲಾಗುತ್ತದೆ. ಅಳತೆಗೆ ಸಂಬಂಧಿಸಿದಂತೆ ಕಾರ್ಯಪ್ರವೃತ್ತಿಯ ಪರಿಭಾವನೆಗಳ ನಡುವೆ ವ್ಯತ್ಯಾಸ ಕಂಡುಬರುತ್ತದೆ. ಮನುಷ್ಯನ ಆರ್ಥಿಕ ಚಟುವಟಿಕೆಯ ಕೇಂದ್ರ, ಸ್ಥಾನೀಕರಣದ ಚಿತ್ರಣ ಮತ್ತು ಸ್ಥಿತಿಗಳು ಯಾವುದೇ ಒಬ್ಬ ವ್ಯಕ್ತಿಯ ಮಾನಸಿಕ ಚಿತ್ರಣವಾಗಿರುತ್ತದೆ. ಮಿತಿಗಳು: ಮಾಹಿತಿಯಲ್ಲಿನ ಬದಲಾವಣೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತವೆ. ಮಾಹಿತಿ ಮತ್ತು ಮಾಹಿತಿಯ ಉಪಯೋಗ ನೈಜ ಹಾಗೂ ಪ್ರತ್ಯೇಕವಾಗಿ ಪರಸ್ಪರ ಪೂರಕವಾಗಿದೆ, ಆದರೆ ಅವು ಕಾರಣ ಪರಿಣಾಮಗಳಾಗಿಲ್ಲ. ಸ್ಥಾನೀಕರಣ ನಿರ್ಧಾರಕಗಳಲ್ಲಿ ಪ್ರೇರಣೆಯ ಅಂಶವೂ ಸೇರಿಕೊಂಡಿಲ್ಲ. ಮಾನವನ ನಡವಳಿಕೆಯ ಗುಣಾತ್ಮಕವು ಕ್ಲಿಷ್ಟಕರವಾಗಿದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಶೀರ್ಷಿಕೆ ಆಲ್ಜಿಯರ್ಸ್. ಆಲ್ಜಿಯರ್ಸ್ ಆಲ್ಜಿಯಾದ ಮುಖ್ಯ ರೇವು ಪಟ್ಟಣ ಮತ್ತು ರಾಜಧಾನಿ. ಹಳ್ಳಿಯ ಹೆಸರು ಆಲ್ ಜಜೈರ್. ಆಲ್ಜಿಯರ್ಸ್ ಕೊಲ್ಲಿಯ ಪಶ್ಚಿಮ ಅಂಚಿನ 16 ಕಿಲೋಮೀಟರ್ ವಿಸ್ತಾರದಲ್ಲಿದೆ. ಎತ್ತರವಾದ ಸಹೇಲ್ ಬೆಟ್ಟಗಳ ಇಳಿಜಾರಿನ ಮೇಲೆ ಕಟ್ಟಲಾಗಿದೆ. ಈ ಬೆಟ್ಟಗಳು ತೀರಕ್ಕೆ ಸಮಾನಾಂತರವಾಗಿ ಹರಡಿ ಪಟ್ಟಣದ ಹಿಂಭಾಗದಲ್ಲಿ 372 ಮೀಟರ್ಗಳವರೆಗೂ ಏರಿವೆ. ಈ ಪಟ್ಟಣವನ್ನು ಪೂರ್ವ ಹಾಗೂ ಉತ್ತರಾಭಿಮುಖವಾಗಿರುವಂತೆ ದಕ್ಷಿಣ ಯುರೋಪಿನ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ನಗರದ ಬಡಾವಣೆಯೂ ಸೇರಿ ಜನಸಂಖ್ಯೆ 44,47,000. ಹಳೆಯ ತುರ್ಕಿಯ ಈ ರೇವು ಪಟ್ಟಣ 10ನೇ ಶತಮಾನದಲ್ಲಿ ರೂಪುಗೊಂಡು ತುರ್ಕಿಯ ಕುಪ್ರಸಿದ್ಧ ಕಡಲುಗಳ್ಳ ಖೈರ್-ಎದ್-ದಿನ್ ಅಲ್ಲಿನ ಸ್ಪೇನಿನವರನ್ನು ಹೊರದೂಡಿದನಿಂದ ಫ್ರೆಂಚರು ಆಕ್ರಮಿಸುವವರೆಗೆ ಹಲವು ಬಗೆಯ ಕೊಲೆ ಸುಲಿಗೆಗಳಿಗೆ ಖ್ಯಾತವಾಗಿತ್ತು. ಈ ರೇವಿನ ಮುಖಾಂತರ 1955ರಲ್ಲಿ ಹಡಗುಗಳು 36,24,000 ಟನ್ ಸಾಮಗ್ರಿಯನ್ನು ರವಾನಿಸಿದವು. ವಾಹನಗಳು, ಪೆಟ್ರೋಲಿಯಂ ಸಾಮಗ್ರಿಗಳು, ಗೋಧಿ, ಸಿಮೆಂಟ್, ಲೋಹಗಳು, ಹತ್ತಿ ಬಟ್ಟೆ, ಸಕ್ಕರೆ ಹಾಗೂ ಕಾಫಿ ಇಲ್ಲಿಗೆ ಆಮದಾಗುತ್ತದೆ. ದ್ರಾಕ್ಷಾರಸ, ತರಕಾರಿ, ಹಣ್ಣುಗಳು, ಕಬ್ಬಿಣ ಹಾಗೂ ರಂಜಕಗಳನ್ನು ಇಲ್ಲಿಂದ ರಫ್ತು ಮಾಡಲಾಗುವುದು. ಇಲ್ಲಿಂದ ಮಾರ್ಸೆಲ್ಸ್ಗೆ ಹಡಗಿನ ಸಂಚಾರವಿದೆ. 1942 ನವೆಂಬರ್ನಿಂದ 1944 ಆಗಸ್ಟ್ ವರೆಗೆ ಉತ್ತರ ಆಫ್ರಿಕಾದ ಸ್ನೇಹಪರ ರಾಷ್ಟ್ರಗಳ ಸೇವೆಗಳಿಗೆ ಕೇಂದ್ರವಾಗಿತ್ತು. ಶೀರ್ಷಿಕೆ ಆಲ್ಜೀರಿಯಾ. ಆಲ್ಜೀರಿಯಾ ಆಫ್ರಿಕಾದ ಉತ್ತರ ಭಾಗದಲ್ಲಿರುವ ಗಣರಾಜ್ಯ. 18 ಡಿಗ್ರಿಯಿಂದ 38 ಡಿಗ್ರಿ ಉತ್ತರ ಅಕ್ಷಾಂಶ, 9 ಡಿಗ್ರಿ ಪಶ್ಚಿಮ ರೇಖಾಂಶ, 12 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಹಬ್ಬಿದೆ. ಪಶ್ಚಿಮದಲ್ಲಿ ಮೊರಾಕೋ ಮತ್ತು ಸ್ಪ್ಯಾನಿಷ್ ಸಹರ, ದಕ್ಷಿಣದಲ್ಲಿ ಫ್ರೆಂಚರ ಪಶ್ಚಿಮ ಆಫ್ರಿಕಾ, ಪೂರ್ವದಲ್ಲಿ ಲಿಬಿಯಾ ಮತ್ತು ಟ್ಯುನೀಷಿಯಾ, ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಆವೃತವಾಗಿದೆ. ಒರಾನ್, ಆಲ್ಜೀರಿಯರ್ಸ್ ಮತ್ತು ಕಾನ್ಸ್ಟೆಂಟೈನ್ ಪ್ರಾಂತ್ಯಗಳನ್ನೊಳಗೊಂಡಂತೆ ಇದರ ವಿಸ್ತೀರ್ಣ 23,81,741 ಚದರ ಕಿಲೋಮೀಟರ್. ಜನಸಂಖ್ಯೆ 3,12,61,000. ಬಹುಪಾಲು ಮುಸ್ಲಿಮರು. ಇಲ್ಲಿ ಹಿತಕರವಾದ ವಾಯುಗುಣವಿದೆ. ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲಿನ ತಾಪವಿದ್ದರೂ ರಾತ್ರಿ ವೇಳೆ ತಂಪಾಗಿರುತ್ತದೆ. ಮಳೆಯೂ ಸಾಕಷ್ಟು ಆಗುವುದರಿಂದ ಉತ್ತಮ ವ್ಯವಸಾಯಕ್ಕೆ ಅನುಕೂಲವಾಗಿದೆ. ಆಲ್ಜೀರಿಯಾ ಭೌತಿಕವಾಗಿ ಟೆಲ್ ಅಟ್ಲಾಸ್ ಮತ್ತು ಸಹಾರದ ಅಟ್ಲಾಸ್ ಎಂಬ ಎರಡು ಸಮಾನಾಂತರ ಶ್ರೇಣಿಯಿಂದ ಕೂಡಿದೆ. ಇವುಗಳ ನಡುವೆ ಇರುವುದು ಶಾಟ್ಸ್ ಪ್ರಸ್ಥಭೂಮಿ. ಇದರಲ್ಲಿ ಭೂಕುಸಿತದಿಂದಾದ ಕೆಲವು ಪ್ರದೇಶಗಳು ನೀರು ಬಸಿಯುವ ಕಾಲುವೆಗಳಾಗಿವೆ. ದಕ್ಷಿಣದಲ್ಲಿ 450 ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಸಹರಾ ಪ್ರದೇಶವಿದೆ. ಮೆಡಿಟರೇನಿಯನ್ ವಾಯುಗುಣವಿರುವ ಉತ್ತರದ ಇಕ್ಕಟ್ಟಾದ ತೀರ ಪ್ರದೇಶದಲ್ಲಿ ವ್ಯವಸಾಯವೇ ಜನರ ಮುಖ್ಯ ಕಸುಬು. ಇಲ್ಲಿ ದೇಶೀಯ ರೈತರು ಆಹಾರ ಧಾನ್ಯಗಳು, ಆಲಿವ್ ಗಿಡಗಳು, ಎಸ್ಪಾರ್ಟೋ ಹುಲ್ಲು ಮತ್ತು ಕಾರ್ಕ್ ಮರಗಳನ್ನು ಬೆಳೆಸುತ್ತಾರೆ. ದನಕರುಗಳನ್ನು ಸಾಕುತ್ತಾರೆ. ಐರೋಪ್ಯ ನಿವಾಸಿಗಳು ಮಧ್ಯ ತರಕಾರಿ, ಹಣ್ಣು, ಹೊಗೆಸೊಪ್ಪು ಮತ್ತು ಹತ್ತಿಯನ್ನು ಉತ್ಪಾದಿಸುತ್ತಾರೆ. ರಫ್ತಾಗುವ ಪದಾರ್ಥಗಳಲ್ಲಿ ಅರ್ಧ ಭಾಗ ದ್ರಾಕ್ಷಾರಸ, ಉಳಿದ ವಸ್ತುಗಳು ಕಬ್ಬಿಣದ ಅದಿರು, ಹಣ್ಣು ಮತ್ತು ತರಕಾರಿಗಳು. ಧಾನ್ಯವನ್ನು ಹಿಟ್ಟು ಮಾಡುವುದು, ಶೋಧಿಸುವುದು, ಹಣ್ಣು ಪಾಕ ಮತ್ತು ಹೊಗೆಸೊಪ್ಪು ತಯಾರಿಕೆ ಇಲ್ಲಿನ ಮುಖ್ಯ ಕೈಗಾರಿಕೆಗಳು. ಇವುಗಳೆಲ್ಲ ಹೆಚ್ಚಾಗಿ ಸಮುದ್ರ ತೀರ ಪ್ರದೇಶದಲ್ಲೇ ಇವೆ. ಬೃಹತ್ ಕೈಗಾರಿಕೆಗಳು ಕಡಿಮೆ. ರಾಸಾಯನಿಕ ವಸ್ತುಗಳು, ಸಿಮೆಂಟು, ಬಟ್ಟೆ ಬರೆಗಳು, ಸಕ್ಕರೆ ಮುಂತಾದವು ತಯಾರಾಗುತ್ತವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಜೀರಿಯಾದಲ್ಲಿ ಬಂದು ನೆಲೆಸಿದ್ದ ಯುರೋಪಿಯನ್ನರ ಸಂಖ್ಯೆ ಸುಮಾರು 10 ಲಕ್ಷದಷ್ಟಿತ್ತು. ಇದರಲ್ಲಿ ಅರ್ಧದಷ್ಟು ಜನ ಫ್ರೆಂಚರು. ಸ್ವಾತಂತ್ರ್ಯ ಬಂದಾಗಿನಿಂದ ಸಹಸ್ರಾರು ಯುರೋಪಿಯನ್ನರು ಈ ದೇಶವನ್ನು ಬಿಟ್ಟು ಹೋದರು. ಉಳಿದವರು ಸ್ಥಳೀಯ ರೈತರುಗಳಿಗಿಂತ ಹೆಚ್ಚಿನ ಪ್ರದೇಶವನ್ನು ಆಕ್ರಮಿಸಿದರು. ನಿರುದ್ಯೋಗ ನಿವಾರಣೆಯಾಗುವಂತೆ ದೇಶದ ಆರ್ಥಿಕ ಜೀವನವನ್ನು ರೂಪಿಸುವುದೇ ಅಲ್ಜೀರಿಯಾದ ಮುಖ್ಯ ಉದ್ದೇಶವಾಗಿದೆ. ಓರಾನ್ ಪಶ್ಚಿಮ ಅಲ್ಜೀರಿಯಾದ ಮುಖ್ಯ ಬಂದರು. ಜನಸಂಖ್ಯೆ 3,93,000. ಇಲ್ಲಿಂದ ರಫ್ತು ಮಾಡಲಾಗುವ ವಸ್ತುಗಳಲ್ಲಿ ಮುಖ್ಯವಾದವು ದ್ರಾಕ್ಷಾರಸ, ಕಾಳು, ಎಸ್ಪಾರ್ಟೋ ಹುಲ್ಲು ಮತ್ತು ಕುರಿ.